ದೇವದರ್ಶನ ಗುಡಾರ ಎರಡನೆಯ ಅಧ್ಯಾಯ. ಇಸ್ರಾಹೇಲ್ಯರು, ಲೇವಿಯರು ಮತ್ತು ಯಾಜಕರು. ಇಸ್ರಾಯೆಲಿಟಿಸ್, ಲೆವಿಟಿಸ್ ಅಂಡ್ ದ ಪ್ರೆಸ್ಟ್ಹುಡ್. ಮಾನವ ತರಗತಿಗಳು ಇಸ್ರಾಹೇಲ್ಯರು, ಲೇವಿಯರು ಮತ್ತು ಯಾಜಕರಿಂದ ಅದರ ಮುನ್ಸೂಚನೆ. ಯಾಜಕರ ಅಭಿಷೇಕ, ಮಹಾಯಾಜಕನ ವೈಭವವುಳ್ಳ ಸುಂದರವಾದ ಉಡುಪುಗಳ ಪ್ರಾಮುಖ್ಯತೆ. ಅದರ ಸಾಂಕೇತಿಕ ಅಭಿಪ್ರಾಯ ಅಬ್ರಹಾಮನ ಒಡಂಬಡಿಕೆ, ಧರ್ಮಶಾಸ್ತ್ರದ ಒಡಂಬಡಿಕೆ ಮತ್ತು ಮುನ್ಸೂಚನೆಯಾಗಿರುವ ಹೊಸ ಒಡಂಬಡಿಕೆ. ದೇವದರ್ಶನದ ಗುಡಾರದ ರಚನೆ, ಅದರಲ್ಲಿಯ ಉಪಕರಣಗಳು ಮತ್ತು ಅವುಗಳ ಸೂಚಿತಾರ್ಥಗಳನ್ನು ತಿಳಿದುಕೊಳ್ಳುವುದು ಮುಖ್ಯವಾದ ಉದ್ದೇಶವಾಗಿದ್ದರೂ, ಇವುಗಳಲ್ಲಿ ಭಾಗವಹಿಸುವವರ ಮತ್ತು ಅದರ ಪ್ರಾಮುಖ್ಯತೆಯ ಬಗ್ಗೆಯೂ ಸಹ ತಿಳಿದುಕೊಳ್ಳುವುದು ಅತ್ಯವಶ್ಯವಾಗಿದೆ. ಅನೇಕ ಸಂದರ್ಭಗಳಲ್ಲಿ ಇಸ್ರಾಹೇಲ್ಯರನ್ನು ಕ್ರೈಸ್ತ ಸಭೆ ಎಂದು ಹೋಲಿಸಲ್ಪಟ್ಟಿದೆ. ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಐಗುಪ್ತ್ಯರ ದಾಸತ್ವದಿಂದ ಬಿಡುಗಡೆಯಾದಾಗ ಇವರು ಪ್ರಾಪಂಚಿಕ ವ್ಯವಹಾರಗಳನ್ನು ತ್ಯಜಿಸಿ ವಾಗ್ದಾನದ ಆರಾಧನೆಗೋಸ್ಕರ ಕಿವಿಗೊಟ್ಟು ಹೊರಟ ದೇವರ ಮಕ್ಕಳಾಗಿ ನಿರೂಪಿಸಲ್ಪಟ್ಟಿರುವರು. ವಾಗ್ದಾನ ಮಾಡಲ್ಪಟ್ಟ ಕಾನಾನ್ ದೇಶದ ಅರಣ್ಯ ಪ್ರವಾಸವು ಅನ್ವೇಷಣಾಯುಕ್ತವಾಗಿದ್ದು, ಬಹು ಜನರಿಗೆ ಅದು ಆಯಾಸಕರವಾದ ಯಾತ್ರೆಯಾಗಿ ತೋರಿಬರುವುದು. ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬ ವಾಗ್ದಾನವು ನೆನಪಾಗುತ್ತದೆ. ವಾಗ್ದತ್ತವಾದ ಕಾನಾನಿನಲ್ಲಿಯ ವಿಶ್ರಾಮವು ಛಾಯಾರೂಪವಾಗಿದ್ದರೂ ಸಹ ವಾಸ್ತವಿಕವಾಗಿ ದೇವರ ಮಕ್ಕಳಿಗೆ ಬಹು ದೂರವೇನಿಲ್ಲ. ನಂಬಿಕೆ ಇದ್ದಲ್ಲಿ ನಂಬಿಗಸ್ತರಾಗಿಯೇ ಅಲ್ಲಿಗೆ ಹೋಗಲು ಸಾಧ್ಯ. ದೇವರು ಅವರಿಗೆ ಯಥೇಚ್ಛೆಯಾದ ಪೂರ್ಣ ಸಿದ್ಧತೆಯನ್ನು ಮಾಡಿದರೂ, ದೇವರ ವಾಗ್ದಾನಗಳಲ್ಲಿ ನಂಬಿಕೆ ಇಲ್ಲದವರಾಗಿ ಸೀನ್ ಅರಣ್ಯದಲ್ಲಿ ವಿಲ್ಡರ್ನೆಸ್ಸಸ್ ಆಫ್ ಸೀನ್ ವಿಶ್ರಾಂತಿಯನ್ನು ಹುಡುಕಿದರೂ ಅವರು ವಿಫಲರಾದರು. ಹೀಗಾಗಿ ಕೆಲವರು ಬಹುಕಾಲದ ಪರ್ಯಾಂತರ ಅಲೆದಾಡುವವರಾದರು. ಇತರರಿಗೆ ತಮ್ಮ ಅಪನಂಬಿಕೆಯಿಂದಲೇ ಕಾನಾನಿನಲ್ಲಿ ಪ್ರವೇಶಿಸಲು ಸಾಧ್ಯವಾಗದೆ ಹೋಯಿತು. ಇಸ್ರಾಹೇಲರು ತಮ್ಮ ಭೌತಿಕ ಸ್ಥಿತಿಯಲ್ಲಿ ಆತ್ಮೀಯ ಇಸ್ರಾಹೇಲರಿಗೆ ಹಲವಾರು ವಿಧಾನದಲ್ಲಿ ಹೋಲಿಸಲ್ಪಟ್ಟಿರುವರು. ಆದರೂ ಈಗ ನಾವು ಗುಡಾರದ ಸಂಬಂಧವಾಗಿ ಪರಿಶೀಲಿಸುವಾಗ ಅವರು ಸಂಪೂರ್ಣವಾಗಿ ಭಿನ್ನವಾದ ಲಕ್ಷಣವುಳ್ಳವರಾಗಿರುವರು. ಇಲ್ಲಿ ಇಸ್ರಾಹೇಲ್ಯರು ಇಡೀ ಮಾನವ ಪ್ರಪಂಚಕ್ಕೆ ನಿರ್ವಿವಾದವಾಗಿ ಆದರ್ಶವಾದ ಮಾದರಿಯಾಗಿರುವರು. ದೋಷ ಪರಿಹಾರ ಸಮರ್ಪಣೆ, ಸಮಾಧಾನ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ ಮುಂತಾದವುಗಳು ಇಸ್ರಾಹೇಲ್ಯರಿಗೆ ಅವರು ಮಾತ್ರ ಮುನ್ಸೂಚಕವಾದ ಮಾದರಿಯಾಗಿರುವುದಲ್ಲದೆ, ಅವುಗಳು ಉತ್ತಮವಾದ ಯಜ್ಞಗಳಾಗಿಯೂ ಮತ್ತು ಪ್ರಾಯಶ್ಚಿತ್ತಕರವಾಗಿಯೂ ಇಡೀ ಪ್ರಪಂಚದ ಪರವಾಗಿಯೂ ನಿರೂಪಿಸಲ್ಪಟ್ಟಿದೆ. ಆದುದರಿಂದ ಆತನು, ಕ್ರಿಸ್ತನು, ನಮ್ಮ ಪಾಪಗಳನ್ನು ನಿವಾರಣಾ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಎಂದು ಓದುತ್ತೇವೆ. 1 ಯೋಹಾನ 2:2, Hebrews 9:23. ಸಂಕ್ಷೇಪವಾಗಿ ಹೇಳುವುದಾದರೆ, ಇಸ್ರಾಹೇಲ್ಯರು ಮಾತ್ರವಲ್ಲದೆ ಗುಡಾರ, ಯಾಜಕರು, ಲೇವಿಯರು ಮತ್ತು ಯಜ್ಞಗಳೆಲ್ಲವೂ ಸಹ ಒಂದು ಮಾದರಿಯಾಗಿತ್ತು. ಇಸ್ರಾಹೇಲರಿಗೋಸ್ಕರ ಸಾಂಕೇತಿಕವಾಗಿ ನಡೆಸಲ್ಪಟ್ಟ ವಿಚಾರಗಳೆಲ್ಲವೂ ಯೇಸು ಕ್ರಿಸ್ತನ ಪ್ರಥಮ ಆಗಮನದ ತರುವಾಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅತಿ ವಿಶಾಲವಾದ ದರ್ಜೆಯಲ್ಲಿ ನಡೆಸಲ್ಪಡುತ್ತಾ ಇದ್ದವು. ಇವುಗಳು ನೈಜವಾದ ಸತ್ಯಾಂಶಗಳಾಗಿದ್ದು ಅವುಗಳ ಛಾಯೆಯಾಗಿ ಅಥವಾ ಮಾದರಿಯಾಗಿರುತ್ತದೆ. ಇಸ್ರಾಹೇಲರು ಈ ಜಗತ್ತನ್ನು ಸೂಚಿಸುವವರಾದರೆ, ಲೇವಿಯರು ಒಂದೇ ಮನೆಯಂತಿರುವ ನಂಬಿಗಸ್ತರಾಗಿ ಮಾದರಿಯಾಗಿರುವರು ಮತ್ತು ಅದೇ ರೀತಿಯಲ್ಲಿ ಕ್ರಿಸ್ತನನ್ನು ಮತ್ತು ಆತನ ಹೀಡುಬಲಿಯನ್ನು ನಂಬುವವರೆಲ್ಲರೂ ಸಹ ಅದೇ ಲಕ್ಷಣವುಳ್ಳವರಾಗಿರುತ್ತಾರೆ. ಒಬ್ಬ ಮುಖ್ಯಸ್ಥ ಅಥವಾ ಮಹಾಯಾಜಕನ ಅಡಿಯಲ್ಲಿ ಒಂದು ಜನಾಂಗವಾಗಿರುವ ಯಾಜಕ ವರ್ಗವು ಚಿಕ್ಕ ಎಂಡಾಗಿ ನಿರೂಪಿಸಲ್ಪಟ್ಟಿರುವರು. ಹೇಗೆಂದರೆ, ಮುಖ್ಯ ಅಥವಾ ಮಹಾಯಾಜಕನು ರಾಜವಂಶಸ್ಥನಾದ ಯಾಜಕನಾಗಿಯೂ ಮತ್ತು ಆ ವರ್ಗದವರು ಈಗಿನ ಕಾಲದಲ್ಲಿನ ತ್ಯಾಗದ ನಂತರ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಎಣಿಸಲ್ಪಡುವರಾಗಿ ಅವರು ಭೂಮಿಯ ಮೇಲೆ ಆಳುವವರಾಗಿದ್ದಾರೆ. ಪ್ರಕಟಣೆ 5:10. ಅಹರೋನನ ಯಾಜಕ ವರ್ಗದಿಂದ ಪ್ರತ್ಯೇಕಿಸಲ್ಪಟ್ಟ ನಮ್ಮ ಮಹಾಯಾಜಕನಾದ ಯೇಸು ಕ್ರಿಸ್ತನನ್ನು ವೀಕ್ಷಿಸುವುದಾದರೆ ಈತನು ವಿಶೇಷವಾದ ಮತ್ತು ಅತ್ಯಂತ ಉತ್ತಮ ವರ್ಗವಾದ ಮಾದರಿಯಾಗಿದ್ದಾನೆ. ಕ್ರಿಸ್ತನು ಇತರ ಎಲ್ಲ ಹೋಲಿಕೆಗಳಿಂದಲೂ ಭಿನ್ನವಾಗಿ ದೇವಪ್ರೇಷಿತನು ಮತ್ತು ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಇಬ್ರಿಯ 3:1, 4:14. ಅಹರೋನನ ಯಾಜಕತ್ವವು ಕ್ರಿಸ್ತನ ದೀನಾವಸ್ಥೆ ಮತ್ತು ಆತನ ಶ್ರಮೆಗಳನ್ನು ಭವಿಷ್ಯತ್ತಿನ ನಿರ್ಮಲವಾದ ಯಶಸ್ಸನ್ನು ಅಲ್ಪವಾಗಿ ನಿರೂಪಿಸುವುದು. ಆದರೂ ಮೆಲ್ಕಿಚೆದೇಕನು ಕ್ರಿಸ್ತನ ಮಾದರಿಯಾಗಿ ರಾಜವಂಶಸ್ಥನಾದ ಯಾಜಕತ್ವಕ್ಕೆ ಹೋಲಿಸಲ್ಪಟ್ಟಿದ್ದಾನೆ. ಕ್ರಿಸ್ತನ ದೇಹದಲ್ಲಿ ಸದಸ್ಯರಾಗಿ ರಾಜವಂಶದ ಯಾಜಕರಿಂದ ಕೆಳದರ್ಜೆಯಲ್ಲಿರುವ ಯಾಜಕರು ಕ್ರಿಸ್ತನಲ್ಲಿ ಐಕ್ಯತೆಯನ್ನು ಹೊಂದಿ ಅಳುವ ಮುನ್ನ ಆತನೊಡನೆ ಬಾಧೆಗಳನ್ನು ಅನುಭವಿಸುವುದು ಮಾತ್ರವಲ್ಲದೆ ತ್ಯಾಗಮಯವಾದ ಸಮರ್ಪಣೆಯ ಪ್ರತಿರೂಪವಾಗಿ ಭಾಗವಹಿಸಬೇಕಾಗಿರುವುದನ್ನು ನಾವು ಶೀಘ್ರದಲ್ಲಿಯೇ ನೋಡುತ್ತೇವೆ. 2 Timothy 2:12. ಅಹರೋನನ ಯಾಜಕ ವರ್ಗಕ್ಕೆ ಮಾದರಿಯಾಗಿರುವವರು ಯಾರು ಎಂದು ಅಪೋಸ್ತಲನಾದ ಪೇತ್ರನು ಪ್ರಕಟಿಸುತ್ತಾ ಪವಿತ್ರರಾದವರನ್ನು ಸ್ಯಾಂಡಿಫೈಡ್ ಸಂಬೋಧಿಸಿ ನೀವು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂದು ಹೇಳುತ್ತಾನೆ. 1 Peter 1:2. 2:5-9. ಇವರೆಲ್ಲರೂ ಸತ್ಯವನ್ನು ನಿರ್ವಹಿಸುವವರಾಗಿದ್ದು ಸೇವಕರಾಗಿ, ಬೋಧಕರಾಗಿ ಅಥವಾ ದೈವಿಕ ಪಂಡಿತರಾಗಿ ನಿರ್ವಹಿಸಿಲ್ಲ. ಕ್ರಿಸ್ತನ ಬಾಧ್ಯತೆಯಲ್ಲಿ ಪಾಲುಗಾರರಾಗಲಿಕ್ಕೆ ಎಣಿಸಲ್ಪಟ್ಟ ಪ್ರತಿಯೊಬ್ಬ ಅರ್ಹನು ತನ್ನ ಪಾಲಿನ ಸ್ವಾರ್ಥ ತ್ಯಾಗಗಳಲ್ಲಿ ಭಾಗವಹಿಸಬೇಕಾಗಿದೆ. ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿ ಅವರು ಮಾತ್ರ ಪಾಲುಗಾರರಾಗುವರು. 8:17. ಈ ಚಿಕ್ಕ ಹೆಣ್ಣಿನ ಮಹಾಯಾಜಕನು ನಮ್ಮ ಕರ್ತನಾದ ಕ್ರಿಸ್ತನೆಂದು ಅಪೋಸ್ತಲರು ಅನೇಕ ಸಾರಿ ಪ್ರಸ್ತಾಪಿಸಿದ್ದಾರೆ. ಸತ್ಯವೇದದಲ್ಲಿ ಈ ವಚನವನ್ನು ನೋಡಿರಿ. ಆದುದರಿಂದ ದೇವಜನರಾದ ಸಹೋದರರೇ, ರಾಜವಂಶದ ಯಾಜಕ ವರ್ಗದವರು, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವಪ್ರೇಷಿತನೂ ಮಹಾಯಾಜಕನೂ ಆಗಿರುವ ನಮ್ಮ ಯಾಜಕ ಶ್ರೇಣಿಯಲ್ಲಿ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಇಬ್ರಿಯ 3:1. ಈ ಸಾಂಕೇತಿಕ ಯಾಜಕತ್ವದ ಪ್ರಾರಂಭವನ್ನು ಆಲೋಚಿಸಲಾಗಿ ಈ ಯಾಜಕ ವಂಶದವರು ಟ್ರೈಬ್ ಆಫ್ ದ ಲೆವಿಟಿಸ್ ಯಾಜಕತ್ವಕ್ಕೆ ಸಾಂಕೇತಿಕವಾಗಿ ಎಲ್ಲ ನ್ಯಾಯಸ್ಥರಾದ ನಂಬಿಗಸ್ತರು ಸ್ಥಾಪಿಸುವ ಮುನ್ನವೇ ಬದುಕಿದ್ದರೆಂದು ನೋಡುತ್ತೇವೆ. ಈ ರೀತಿಯಾಗಿ ಯೇಸುವನ್ನು ಮಹಾಯಾಜಕನಾಗಿ ಅಭಿಷೇಕಿಸಲ್ಪಟ್ಟಿದ್ದನ್ನು ಪ್ರತಿ ಛಾಯೆಯಾದ ರಾಜವಂಶದ ಯಾಜಕತ್ವಕ್ಕಾಗಿ ದೀಕ್ಷಾಸ್ಥಾನದಂದು ಪ್ರಾರಂಭಿಸಲ್ಪಟ್ಟಿದೆ. Luke 3:22. ಅಪೋಸ್ತಲ ಕೃತ್ಯಗಳು 10:38. ಆದರೆ ಕ್ರಿಸ್ತ ನಂಬಿಕೆಯನ್ನು ನ್ಯಾಯವಾದದ್ದೆಂದು ಸಮರ್ಥಿಸುವ ನಂಬಿಗಸ್ತರು ಎಷ್ಟೋ ಕಾಲದ ಹಿಂದೆಯೂ ಜೀವಿಸಿದ್ದರು. ಉದಾಹರಣೆಗಾಗಿ ಅಬ್ರಹಾಮನು ದೇವರನ್ನು ನಂಬಿದನು. ಆ ನಂಬಿಕೆ ಆತನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. 4:2-3. ಆ ಕಾಲದಲ್ಲಿ ಯಾಜಕತ್ವದ ಮಾದರಿಯು ಸಹ ಆರಂಭವಾಗಿಲ್ಲದಿದ್ದರೂ ಒಬ್ಬ ವಿಧಿ ವಿಹಿತವಾದ ನಂಬಿಗಸ್ತ ಅಬ್ರಹಾಮನು ಲೇವಿಯರಿಂದ ಸೂಚಿಸಲ್ಪಟ್ಟ ನಂಬಿಗಸ್ತ ಮನೆಯ ಸದಸ್ಯನಾಗಿ ತೋರಿಬಂದನು. ಆದರೆ ಮುಖ್ಯಸ್ಥನನ್ನು ಅಥವಾ ಮಹಾಯಾಜಕನನ್ನು ಮೊದಲು ಆರಿಸಿ ಪ್ರತಿಷ್ಠಾಪಿಸಿದ ನಂತರವೇ ರಾಜವಂಶ ಯಾಜಕ ವರ್ಗದವರನ್ನು ಸೇರಿಸಬಹುದಾಗಿತ್ತು. ಅಂದಿನಿಂದ ಕೆಳದರ್ಜೆಯ ಯಾಜಕರನ್ನು ಆರಿಸಿ ಪ್ರತಿಷ್ಠಾಪಿಸುವುದು ದೈವ ನಿಯಮ ಅಥವಾ ಸುವಾರ್ತಾ ಯುಗದ ವಿಶೇಷ ಕಾರ್ಯವಾಗಿದೆ. ಈ ರೀತಿಯಾಗಿ ಈಗ ಅಭಿಷೇಕಿಸಲ್ಪಡುವ ಯಾಜಕರು ಸಜೀವ ಯಜ್ಞೋಪಾದಿಯಲ್ಲಿ ತಮ್ಮನ್ನು ಅರ್ಪಿಸಿಕೊಳ್ಳುವವರಾಗಿದ್ದಾರೆ. ಇವರು ರಾಜಪಕ್ಷದವರಾಗಿದ್ದು ದೇವರ ರಾಜ್ಯಕ್ಕೆ ಸಿದ್ಧ ಮಾಡಲ್ಪಟ್ಟವರಾಗಿ ಆ ಮೂಲಕ ಭೂಲೋಕದ ಎಲ್ಲ ಕುಟುಂಬಗಳಿಗೆ ಆಶೀರ್ವಾದವನ್ನು ತರುವವರಾಗಿದ್ದಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.